यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्क आयत प्रभ हरिकथामृतसार गुरुगळ करुणदिन्द पणितु पेळुवे परम भगवद् भक्तरिदन आदरदि केळुवुदु. ಇಲ್ಲಿ ಅನುಸಂಧಾನ ಬಗ್ಗೆ ಹೇಗೆ ನಮ್ಮ ನಿತ್ಯ ಕಾರ್ಯದಲ್ಲಿ ಭಗವಂತನನ್ನ ಚಿಂತನೆ ಮಾಡೋದು ಎಂಬುದ ಬಗ್ಗೆ ನೋಡ್ತಾ ಬಂದಿದ್ದೀವಿ. ನಿನ್ನೆ ಬಂದು ಸ್ನಾನ ಆದ ಮೇಲೆ ನಾವು ವಸ್ತ್ರ ಉಟ್ಕೊಳ್ಳುವಾಗ ಯಾವ ರೀತಿಯಿಂದ ಭಗವಂತನನ್ನ ಚಿಂತನೆ ಮಾಡಬೇಕು ಅಂತ ನೋಡಿದ್ದೀವಿ. ಸೊ ಇನ್ ಕೇಸ್ ನಮ್ಗೆ ಅದು 9 ಗಜ ಉಟ್ಕೊಳ್ಳಕ್ಕೆ ಆಗಿಲ್ಲ, ಪರಿಸ್ಥಿತಿ ಏನೇ ಇದನ್ನು, ಪ್ಲೀಸ್ ಈ ಒಂದು ಥಾಟ್ ಕಾರಣ ಕಾರ್ಯದಲ್ಲಿ ಭಗವಂತ ಓತಪ್ರೋತನಾಗಿ ಲಕ್ಷ್ಮೀ ಜೊತೆಯಲ್ಲಿ ಇದ್ದಾನ ಎಂಬೋ ಒಂದು ಚಿಂತನೆಯಿಂದ, ಆ ಒಂದು ಭಕ್ತಿಯಿಂದ, ಆ ನವವಿಧ ಭಕ್ತಿಯಿಂದ ನಾವು ಮಾಡಬೇಕು. ಇದಾದ ಮೇಲೆ ನೆಕ್ಸ್ಟ್ ಸ್ನಾನ ಆದ ಮೇಲೆ ನಾವು ಡಿಪೆಂಡಿಂಗ್ ಆನ್ ದ ಟೈಮ್ ದೇವರನ್ನ ದೇವರ ಕೋಣೆಗೆ ಹೋಗಿ ಒಂದು ಕೈ ಮುಗಿತೀವಿ. ಟೈಮ್ ಇಲ್ಲವಾ, ನಾವು ಕಾರ್ ಡ್ರೈವ್ ಮಾಡೋವಾಗಲೂ ಮಾಡ್ತೀವಿ. ಆವಾಗ ಏನು ಚಿಂತನೆ, ಅಥವಾ ಬೇರೆ ಒಂದು ಎಲ್ಲೋ ಒಂದು ಕಡೆ ಇರ್ತೀವಿ, ನಮ್ಮ ದೇವ್ರ ಮನೇನೆ ಇರಲ್ಲ, ದೇವ್ರ ಮನೆ ಮುಂದೆ ನಿಂತಾಗೆ ಕೆಲವರಿಗೆ ಆ ದೇವರ ಕಾನ್ಸೆಪ್ಟ್, ದೇವರು ಭಕ್ತಿ ಒಂದು ದೇವಸ್ಥಾನದಲ್ಲಿ ಮುಂತಾದ ಜಾಗದಲ್ಲಿ ಬರುತ್ತೆ. ಬರೀ ಇನ್ನೊಂದು ಸ್ಥಳದಲ್ಲಿ ಹೋಗಿರ್ತೀವಿ, ಒಂದು ಇರೋದಿಲ್ಲ, ಒಂದು ಒಂದು ಜಸ್ಟ್ ಒಂದು ಪಟ ಇರತ್ತೆ, ಆ ಒಂದು ಫೋಟೋ ತಕೊಂಡು ಹೋಗಿರ್ತೀವಿ. ಅಲ್ಲಿ ಏನು ಚಿಂತನೆ ಮಾಡಬೇಕು, ಅಥವಾ ನಮ್ಮ ಪೂಜಾ ರೂಮ್ಲೇ ನಾವು ಸ್ತ್ರೀ ಜಪ ಸ್ತ್ರೀ ನಾವು ನಮ್ಮ ನಮ್ಮ ಪೂಜೆ ಮಾಡೋವಾಗಲೂ ಯಾವ ಚಿಂತನೆ ಮಾಡಬೇಕು ಅಂತ. ಯಾಕೆಂದ್ರೆ ನಾವು ಇಟ್ಟುಕೊಂಡಿರುವಂತ ನಮ್ಮಂತವ್ರು ಮಾಡುವಂತ ಒಂದು ಪಿಕ್ಚರ್ ಫ್ರೇಮ್ ಏನಾರು ಇದ್ರೆ ದಟ್ ರಿಮೈಂಡ್ಸ್ ಮೀ ಅಬೌಟ್ ಭಗವಂತ. ಇದ್ರೂ ಪೂರ್ತಿಯಾಗಿ ಅಲ್ಲಿ ಬಂದು ಭಗವಂತ ನಮಗೆ ಒಲಿಬೇಕಂದ್ರೆ ಸ್ವಲ್ಪ ಕಿಂಚಿತ್ ಜ್ಞಾನದಿಂದ ಮಾಡಿದ್ರೆ ಅದೇ ಪೂಜೆ, ಅದೇ ಒಂದು 5 ಮಿನಿಟ್ಸ್ ಪೂಜೆ ನಮಗೆ ಫಲದಾಯಕ ಆಗುತ್ತೆ. ಏನು ಅಂತ ಚಿಂತನೆ ಮಾಡಬೇಕು ಅಂದ್ರೆ, ಇದು ಗಂಡಸರು ಮಾಡ್ತಾರ, ಹೆಂಗಸರಿಗೇನು ಇದು ಇದ ಅಂತ ದಾಸರು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ನಮ್ಮ ದೇಹದಲ್ಲಿ ಆ ಬಿಂಬರೂಪ ಭಗವಂತ ಇದ್ದಾನೆ. ಈ ಬಿಂಬರೂಪ ಭಗವಂತ ಎಲ್ಲಿ ಇದ್ದಾನೆ, ಇವನು ಬಂದು ನಮ್ಮ ಸುಷುಮ್ನ ನಾಡಿಯಲ್ಲಿ ಹೃದಯದಲ್ಲಿ ಭಗವಂತ ಇದ್ದಾನೆ. ಮತ್ತು ಈ ಭಗವಂತನನ್ನ ಸುತ್ತು ಈ ನಾಡಿಗಳಿದೆ ನಮ್ಮ ದೇಹದಲ್ಲಿ, ಒಂದು 72,000 ನಾಡಿಗಳು ಹೇಳ್ತೀವಿ. ಅದರಲ್ಲಿ ಪ್ರಧಾನವಾಗಿ ತಗೊಂಡ್ರೆ ನಮಗೆ 101 ತಗೊಂಡಿದ್ದಾರೆ. 101 ಹೇಗೆ ಅಂದರೆ, ರೈಟ್ ಸೈಡ್ 50, ಲೆಫ್ಟ್ ಸೈಡ್ 50, ಆ ಸೆಂಟರ್ಲಿ ಸುಷುಮ್ನ ಅಂತ. ಇದಕ್ಕೆ ವಿಶೇಷ ಏನು ಅಂದರೆ, ಇದು ಕಲಶ ಪೂಜೆ ಅಂತ ಚಿಂತನೆ. ಇಲ್ಲಿ 101 ನಾಡಿಗಳಲ್ಲಿ ಭಗವಂತನದ ಪ್ರತ್ಯೇಕವಾಗಿ ಒಂದೊಂದು ರೂಪಗಳಿರತ್ತಂತೆ. ಅದಕ್ಕೆ ಕಲಾ ಅಂತಾರೆ. ಕಲಾ ಅಂದ್ರೆ ಇಟ್ಸ್ ಒಂದು ಅಂಶ ಅಂತ. ಭಗವಂತನ ಒಂದು ರೂಪಕ್ಕೇನೋ ಇನ್ನೊಂದು ರೂಪಕ್ಕೇನೋ ಭೇದ ಇಲ್ಲ, ಬಟ್ ಇಲ್ಲಿ ಅಧಿಷ್ಠಾನದಲ್ಲಿ ಭೇದಗಳಿದೆ. ಈ ಅಧಿಷ್ಠಾನದಲ್ಲಿ ಈ ಒಂದು ನಾಡಿಗಳಲ್ಲಿ ನಾಡಿಗತ ದೇವತೆಗಳಿದ್ದಾರೆ. ಸೊ ಈ 101 ನಾಡಿಗಳಲ್ಲಿ 101 ಭಗವಂತನ ರೂಪಗಳು. ಅದಕ್ಕೆ ನಾವು ಯಾರಿಗೇನೋ ಏನಾರು ಕೊಟ್ಟರು 101 ಕೊಡೋ ಸಂಪ್ರದಾಯವನು ಉಂಟು. ಸೊ ಇದು 101 ಏನು ಅಂದ್ರೆ, ಈ 101 ದೇವತೆಗಳು ಯಾವುದು ಅಂದ್ರೆ, ಹೇಳ್ತಾರ ಇಲ್ಲಿ, ಆಕ್ಚುಲಿ ದಿಸ್ ಇಸ್ ಫ್ರಮ್ ಮಾತೃಕಾ ಸಂಧಿಯಲ್ಲಿ ಪದ್ಯ ನಂಬರ್ 18 ಬಂದಿದೆ. ಈ ಪದ್ಯ ಹೀಗಿದ, ಈರದಿಕ ಎಪ್ಪತ್ತೆನಿಪ ಸಾವಿರದ ನಾಡಿಗೆ ಮುಖ್ಯ ಏಕೋ ತರಶತಗಳಲ್ಲಿ ಹವು 101 ಮೂರ್ತಿಗಳು ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಲೆಗಳಿವೆಂದು ನೈರನ್ ತರದಿ ಪೂಜಿಸುತಿಹರು ಪರಮ ದರದಿ ಭೂಸುರರು. ಭೂಸುರರು ಅಂದ್ರೆ ಮನುಷ್ಯರಲ್ಲಿ ಈ ಭೂಮಿಯಲ್ಲಿ ಸಾಧನೆ ಮಾಡುವಂತ ಈ ಪ್ರಪಂಚದಲ್ಲಿ ಸಾಧನಾ ಭೂಮಿಯಲ್ಲಿ ಶ್ರೇಷ್ಠರಾದರ ಜನರು ಹೇಗೆ ಚಿಂತನೆ ಮಾಡ್ತಾರೆ ಪೂಜೆ ಮಾಡೋವಾಗ. ಯಾವಾಗ್ಲೂ ಏನೇ ಒಂದು ಎಲ್ಲಿ ಪೂಜೆ ಮಾಡೋವಾಗ್ಲೂ ಏನು ಚಿಂತನೆ ಅಂದ್ರೆ, ಹೊರಗಡೆ ಪೂಜೆ ಮಾಡೋವಾಗ್ಲೂ ಆ ಬಿಂಬನ ಚಿಂತನೆಯನ್ನ ತಂದುಕೊಳ್ತಾರೆ. ಈ ಬಿಂಬರೂಪ ನನ್ನಲ್ಲಿ ಇರುವಂತ ಈ ಬಿಂಬ ಮೂರ್ತಿಯೇ ಅಲ್ಲಿನೂ ಆ ವಿಗ್ರಹ ಆ ಫೋಟೋ ಆ ಏನೋ ಒಂದು ಅಲ್ಲಿನೂ ಅವನು ಇದಾನೆ ಅಂತ ಚಿಂತನೆ ಮಾಡಿದ್ರೆ ಅದು ಪೂರ್ಣ ಫಲ ಆಗತ್ತೆ. ಇವನು ಹೇಗಿದ್ದಾನೆ ಅಂದ್ರೆ, ಈ ಬಿಂಬರೂಪ ಭಗವಂತನ ಸುತ್ತು ಈ ನಾಡಿಗಳಲ್ಲಿ ಅವರದ್ದೇ ಆದ ಸ್ವರೂಪಗಳು, ಭಗವಂತನದ್ದೇ ಆದ ಸ್ವಮೂರ್ತಿ ಗಣಗಳು ಇದೆ. ಇದು ಎಷ್ಟು ಇದೆ ಅಂದ್ರೆ, ಆ 101 ಇದೆ ಅಂತ. ಇದು ಏನು 101 ಅಂತ ಹೇಳ್ತಾರೆ, ನಾವು ನೋಡಿದ್ದೀವಿ ಮಾತೃಕಾನ್ಯಾಸದಲ್ಲಿ ಮಾತೃಕಾ ರೂಪಗಳು ಅಜ ಆನಂದ ನೋಡಿದ್ದಾಗೆ 51 ಬಂತು. ಆ 51 ಆಮೇಲೆ ನೆಕ್ಸ್ಟ್ ನಾವು ಕೇಶವ ನಾರಾಯಣ ಮಾಧವ ಅದು 24 ಇಟ್ಟುಕೊಂಡಿದ್ದೀವಿ, ಅದು 24 ಆಗತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇದು ನಾರಾಯಣ ಅಷ್ಟಾಕ್ಷರ ಇದೆಲ್ಲ ಹೇಳೋವಾಗೆ ಬರುತ್ತೆ. ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಈ 8 ರೂಪಗಳು ಬರುತ್ತೆ. ಈ 8 ಇಟ್ಕೊಳ್ತಾರೆ. ದೆನ್ ನಮ್ಗೆ ಅವಸ್ಥಾತ್ರಯಗಳು ಜಾಗೃತ ಸ್ವಪ್ನ ಈ ಒಂದು ಸುಷುಪ್ತಿ ಮತ್ತು ಕೊನೆಯಲ್ಲಿ ನಾವು ಮುಟ್ಟೋದು ಒಂದು ತುರಿಯ ಅವಸ್ಥೆ ಅಂತ ಹೇಳ್ತಾರೆ, ಅದು ಸಂಸಾರದಲ್ಲಿ ಇಲ್ಲ. ಸೊ 4 ರೂಪಗಳು ಇದು, ಇದನ್ನ 4 ಇಟ್ಟುಕೊಳ್ತಾರೆ. ಆಮೇಲೆ ದಶಾವತಾರಗಳು 10 ಇಟ್ಟುಕೊಳ್ತಾರೆ. ಆಮೇಲೆ ನಮ್ಗೆ ಜ್ಞಾನ ಎಲ್ಲ ಒಂದು ದ್ವಾಪರ ಯುಗದಲ್ಲಿ ನಷ್ಟ ಆದಾಗ ನಮ್ಗೆ ಗುರು ರೂಪದಿಂದ ಬಂದು ವೇದಗಳನ್ನ ವಿಭಾಗ ಮಾಡಿಕೊಟ್ಟು ಆ ವೇದಕ್ಕೆ ಅರ್ಥ ನಿರ್ಣಯ ಮಾಡಿ ಬ್ರಹ್ಮಸೂತ್ರಗಳ ಮೂಲಕವಾಗಿ ಹೇಳಿಕೊಟ್ಟ ವೇದ ವ್ಯಾಸರದು 1. ಆಮೇಲೆ ದತ್ತಾತ್ರೇಯ ರೂಪ ಮತ್ತು ಕಾಲನಿಯಾಮಕ ರೂಪ, ಸೊ ಇದು 100 ಆಗತ್ತೆ. ಮತ್ತು ಮೂಲ ರೂಪ ಎಲ್ಲವೂ ಬಂದದ್ದು ಮೂಲ ರೂಪ ನಾರಾಯಣ ಇವನ 101. ಸೊ ಮೂಲ ಇದನ್ನ 101 ಈ ಬಿಂಬರೂಪ ಅಂತ ಇಟ್ಟುಕೊಂಡ್ರು 101 ಆಗತ್ತೆ. ಈ 101 ಇದನ್ನ ಹೇಳ್ತಾ ಇದ್ದಾರೆ. ಈರಧಿಕ 70,000 ನಾಡಿಗಳು, 72,000 ಪ್ಲಸ್ ನಾಡಿಗಳು, ಮುಖ್ಯವಾಗಿ 72,000 ನಾಡಿಗಳಿದೆ. ಇದರಲ್ಲಿ ಮುಖ್ಯ ಅಂದ್ರೆ ಮಿನಿಮಮ್ ವಾಟ್ ಯು ಕ್ಯಾನ್ ಡೂ, ಮುಖ್ಯವಾಗ ಪ್ರಧಾನವಾಗಿರೋದು 101 ಏಕೋತ್ತರ ಶತಗಳಲ್ಲಿ ಇಹವು 101 ಮೂರ್ತಿ. ಅಂದ್ರೆ ಈ ನಾಡಿಗಳೇ ಭಗವಂತ ಅಲ್ಲ, ಈ ನಾಡಿಗಳು 101 ನಾಡಿಗಳಲ್ಲಿ ಭಗವಂತ 101 ರೂಪದಿಂದ ಇದ್ದಾನೆ. ಸೊ ಈ ಕಲೆಗಳು ಒಂದೊಂದು ಕಲೆಗಳು ಈ ಕಲೆಗಳಿಂದ ಕೂಡಿದಂಥವನು. ಸೊ ಅವನು ಕಲಶ ಆಗತ್ತೆ, ಕಲೆಗಳಿಂದ ಕೂಡಿ ಅಲ್ಲಿ ಆನಂದಮಯವಾಗಿದ್ದಾನೆ ಅವನು. ಕಲೆಗಳ ಒಳಗೆ ಇಷ್ಟು ಒಳಗೆ ಈ ನಾಡಿಗಳಲ್ಲಿ ಒಳಗೆ ಇದ್ದಾನ. ಅನದರ್ ಥಿಂಗ್ ಇಸ್ ನಾಡಿಗಳು ಎಂಬುದು ಇಟ್ಸ್ ನಾಟ್ ಫಿಸಿಕಲ್, ನಾಡಿಗಳು ಎಂಬುದು ತೇಜೋಮಯವಾದಂಥದ್ದು. ನಾಡಿಗಳು ಆ ಒಂದು ಬೇಕಾದ್ರೆ ಹೇಳ್ಬೋದು ನರ್ವ್ಸ್ ಬ್ಲಡ್ ವೆಸಲ್ಸ್ ಇದ ಅಂತ ಬೇಕಾದ್ರೆ ಹೇಳ್ಬೋದು, ಬಟ್ ನಾಡಿಗಳೇ ಬ್ಲಡ್ ವೆಸಲ್ಸ್ ನರ್ವ್ಸ್ ಎಂಬುದು ಅಲ್ಲ. ಈ ನಾಡಿಗಳು ತೇಜೋಮಯವಾದದ್ದು, ಕಣ್ಣಿಗೆ ಕಾಣಿಸುವಂಥದ್ದಲ್ಲ. ಈ ನಾಡಿಗಳ ಒಳಗೆ ನಾಡಿಗಳ ಒಳಗೆ ಆ ನಾಡಿ ಅಭಿಮಾನಿ ದೇವತೆಗಳಿದ್ದಾರೆ. ಹಗಲ ಅಭಿಮಾನಿ ದೇವತೆಗಳು, ರಾತ್ರಿ ಅಭಿಮಾನಿ ದೇವತೆಗಳು ಇರ್ತಾರೆ. ಇವರು ದಂಪತಿಗಳಂತೆ. ಸೊ 51 ಅಂದ್ರೆ 50, ಈ ಕಡೆ 50, ಆ ಕಡೆ 50. ಸೊ ಈ ದಂಪತಿಗಳು, ಸೊ ಹಗಲು ರಾತ್ರಿ, ದಟ್ ಕಾನ್ಸ್ಟಿಟ್ಯೂಟ್ ಎ ಡೇ. ಸೊ ಇಲ್ಲಿ ಭಗವಂತನದೇ ಆದ ರೂಪಗಳಿದೆ. ಇದು ಎಷ್ಟು ಅಂದ್ರೆ ಇವಾಗ ನೋಡಿದ್ದೀವಿ, ಇಫ್ ಯು ಆಡ್ ಅಪ್ ಆಲ್ ದಟ್ ಇಟ್ ಕಮ್ಸ್ ಟು 101 ಬರುತ್ತೆ. ಈ 101ಗೆ ಕಲಶ ಅಂತ, ಕಲೆಗಳಿಂದ ಕೂಡಿ ಆ ಸುಖರೂಪವಾಗಿ ಭಗವಂತ ಇದ್ದಾನೆ. ಅವನನ್ನ ಸುಖರೂಪ ಅಂತ ತಿಳ್ಕೊಂಡಾಗ ನಮಗೇನು ಈ ಒಂದು ಪ್ರಾಕೃತ ಕಲೆಗಳು ಆ ಒಂದು ಷೋಡಶ ಕಲೆಗಳಿಂದ ಕೂಡಿದಂತ ಈ ಜೀವನು ಇದ್ದಾನೆ. ಇವನಿಗೇನು ಅವನು ಒಂದು ಸುಖವನ್ನ ಕೊಡ್ತಾನ, ಆನಂದವನ್ನ ಆನಂದವನ್ನ ಕೊಡ್ತಾನ. ಸೊ ಕಲಶ ಅಂತ ಇದೇ ತಿರ್ಗಾ 101 ಆಗತ್ತೆ. ಇದು ಕಂಪ್ಲೀಟ್ ಆಗಿ ತಿರ್ಗಾ ಒಂದು ಅಕಾರ ಮಾತೃಕಾ ರೂಪ ಅಕಾರದಿಂದ ಮೂಲ ರೂಪ ತನಕ ಒಂದು 101 ಆಯ್ತು. ತಿರ್ಗಾ ಅದ ನಾರಾಯಣನಿಂದ ತೊಡಗಿಸಿ ತಿರ್ಗಾ ಕಂಪ್ಲೀಟ್ ಮಾಡಿದ್ರೆ ಅದಕ್ಕೆ ಪೂರ್ಣ ಕುಂಭ ಅಂತಾನು ಹೇಳ್ತಾರೆ. ಪೂರ್ಣ ಕುಂಭ ಅಂತಾನು ನಾವು ಪೂರ್ಣ ಕುಂಭ ಇಟ್ಟು ಕರೆಯೋದಂದ್ರೆ ಇಟ್ಸ್ ಅ ಕಂಪ್ಲೀಟ್ ಸರ್ಕಲ್ ಆಗತ್ತೆ. ಇದು 101 ಒಳಗೆ ಇರುವಂತಹ 101, ಹೊರಗೆ ಅದು 101 ಆಗಿದೆ ಅಂತ. ಸೊ ಎರಡು ಸತಿ ಪೂರ್ತಿಯಾಗಿ ಬಂದ್ರೆ ಅದು ಒಂದು ಸರ್ಕಲ್ ಆಗತ್ತೆ, ಅದಕ್ಕೆ ಪೂರ್ಣ ಕುಂಭ ಅಂತಾರೆ. ಕುಂಭ ಅಂದ್ರೆ ಪೂರ್ಣ ಅಂದ್ರೆ ಪೂರ್ಣ ಆಗತ್ತೆ. ಕುಂಭ ಅಂಬೋ ಶಬ್ದಕ್ಕೆ ಕುಂಭ ಅಂತ ನಾವು ಕಟ್ಟೆ, ಪೂರ್ಣ ಕುಂಭ ಅಂದ್ರೆ ಅದಕ್ಕೆ ಏನರ್ಥದ, ಕುಂಭದಲ್ಲಿ ಕ ಪ್ಲಸ್ ಉ ಮಾಡಿದ್ರೆ ಕು ಆಗತ್ತೆ. ಕ ಅಂದ್ರೆ ನೀರು, ನೀರಿನಿಂದ ಸುಖನೂ ಬರುತ್ತೆ. ಕ ಅಂದ್ರೆ ನೀರು ಪ್ಲಸ್ ಉ ಅಂದ್ರೆ ಆರ್ಡಿನರಿ ನೀರಲ್ಲ, ಕಲಶದಲ್ಲಿ ನೀರು ಹಾಕ್ತೀವಿ, ಪೂರ್ಣ ಕುಂಭದಲ್ಲಿ ನೀರು ಹಾಕ್ತಾರೆ ನೀರಲ್ಲ. ಅಲ್ಲಿ ಭಗವಂತ ಅಂಬೋ ಭಗವಂತನ ಪ್ರಜ್ಞೆ, ಭಗವಂತನ ಚಿಂತನೆ ಅಲ್ಲಿ ಇದೆ. ಸೊ ಭಗವಂತನ ರೂಪವನ್ನ ಬರೀ ನೀರನ್ನ ನೋಡಲ್ಲ ನಾವು, ನೀರಲ್ಲಿ ಭಗವಂತ ಇದ್ದು ನೇಮನ ಮಾಡ್ತಾನ ಅಂತ ಆ ಒಂದು ತಿಳ್ಕೊಂಡಾಗ ಕ ಪ್ಲಸ್ ಕು ಉತ್ತಮವಾದ ನೀರಾಗತ್ತೆ ಭಗವಂತ. ಅದಕ್ಕೆ ಪೂರ್ಣ ಕುಂಭ ಅಂತ ನಾವು ಕರಿತೀವಿ. ಸೊ ಇದು ನಮ್ಮಲ್ಲಿ ಇರುವಂತಹ 101 ರೂಪಗಳನ್ನ ನಾವು ಎಲ್ಲಿ ಒಂದು ಒಂದು ವಿಗ್ರಹ ಆಗಲಿ, ಆ ಒಂದು ತುಳಸಿ ಆಗಲಿ, ಮತ್ತು ಏನೇ ಪೂಜೆ ಮಾಡ್ತೀವೋ, ಎಲ್ಲೇ ಪೂಜೆ ಮಾಡ್ತೀವೋ, ಆ ಚಿಂತನೆ ಮಾಡಿ ನಾವು ಮಾಡಿದರೆ ಇದು ಪರ್ಫೆಕ್ಟ್ ಕಂಪ್ಲೀಟ್ ಪೂಜೆ ಆಗತ್ತೆ. ಸೊ ಅದನ್ನು ಈ ಪದ್ಯದಲ್ಲಿ ಹರಿಗೆ ಕಲೆಗಳಿವನ್ ಎಂದು ನೈರಂತರದೇ ನಿರಂತರವಾದ ಪೂಜೆ. ಪೂಜೆ ಅಂದರೆ ಆ ಒಂದು ಚಿಂತನೆ, ನಾವು ಮಾಡುವಂಥದ್ದು ಹೊರಗೆ ಇರುವಂಥ ಆ ಒಂದು ವಿಗ್ರಹ ಅಲ್ಲ, ಒಂದು ಪಿಕ್ಚರ್ ಅಲ್ಲ, ಇದು ನಮ್ಮಲ್ಲಿ ಇರುವಂಥ ಭಗವಂತನೇ ಅಲ್ಲೇ ಇಟ್ಟು ನಮ್ಮ ಒಳಗೆ ನಮ್ಮಲ್ಲಿ ನಾಡಿಗಳಲ್ಲಿ ಇದ್ದಾಗ ನಮಗೆ ಏನು ಹೇಗೆ ಏನು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೊರಗೆ ತಂದು ಇಟ್ಟಾಗ ಒಂದು ವಿಗ್ರಹದಲ್ಲಿ ಬಂದು ಅದಕ್ಕೆ ಆವಾಹನ ಅಂತ ಅಲ್ಲಿ ಬಂದು ತಂದು ಅಲ್ಲಿ ಇದಾನಂತ ಚಿಂತನೆ ಮಾಡಿದ್ರೆ ಬಂದು ಅವನು ಕೂತ್ಕೊಳ್ತಾನಂತೆ. ಬಿಕಾಸ್ ಅವನು ಅಷ್ಟು ಕರುಣಾಳು, ಆದ ಕಾರಣದಿಂದ ಅವನು ಅಲ್ಲಿ ಬಂದು ಕೂತ್ಕೊಂಡು ನಮ್ಮ ಪೂಜೆಯನ್ನು ಸ್ವೀಕರಿಸಿ ನಮಗೆ ಆ ಒಂದು ಪ್ರಸಾದವನ್ನು ಅನುಗ್ರಹ ಮಾಡ್ತಾನಂತ. ಸೊ ಅದಕ್ಕೆ ಈ ಒಂದು ಎಲ್ಲಿ ನೀವು ಪೂಜೆ ಮಾಡಿದ್ದನ್ನು ಇದನ್ನು ನಮ್ಮೊಳಗಿರುವಂಥ ಈ 101 ರೂಪಗಳೇ, ಈ 101 ನೆನಪಿಗೆ ಬರಲಾಂಗಿದ್ದರೂ ಪರವಾಗಿಲ್ಲ, ಈ 101 ನಾಡಿಯಲ್ಲಿ ಇರುವಂಥ ಭಗವಂತ ನನ್ನೊಳಗೆ ಬಿಂಬರೂಪನು, ಇಷ್ಟು ನಾಡಿಗಳಲ್ಲಿ ಇಷ್ಟ ಆಗಿದ್ದಾನೆ, ಇವನೇ ಇಲ್ಲಿ ಬಂದು ಕೂತ್ಕೋಪ್ಪ, ಕೂತ್ಕೋ, ಸ್ವಲ್ಪ ಹೊತ್ತು ಕೂತ್ಕೋ, ನಾವು ಪೂಜೆ ಮಾಡೋ ತನಕ ಕೂತ್ಕೋ ಅಂತ ಪ್ರಾರ್ಥನೆ ಮಾಡಿ ಒಂದು ಸತಿ ಕೈ ಮುಗಿದ್ರೂ ಅದು ಫಲದಾಯಕ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಆದಮೇಲೆ ನೆಕ್ಸ್ಟ್ ಬರೋದು ಬಂದು ಇದು ದೇವರನ್ನ ಚಿಂತನೆ. ನಮ್ಮ ಪೂಜೆ ಕೋಣೆ ಆಗಲಿ, ಉಳಿದ ಜಾಗೆಗೆ ಹೋದಾಗಲೂ ಆಗಲಿ, ಭಗವಂತನನ್ನ ಕೂಡಿಸ್ಬೇಕಂದ್ರೆ ಬರೀ ಒಳಗೆ ಇದ್ದಾನೆ ಇಲ್ಲಿ ಬಂದು ಕೂತ್ಕೋ ಅಂದ್ರೆ ಇಲ್ಲ. ನಾವು ಈವನ್ ನಮ್ಮ ಮನೆಗೆ ಯಾರು ಬಂದ್ರು ಅತಿಥಿ ಸತ್ಕಾರ ಮಾಡ್ತೀವಿ, ಒಳ್ಳೆ ಇದಾಕಿ ಅದಾಗಿ ಕೂತ್ಕೊಳ್ರಿ ಎಲ್ಲ ಮಾಡ್ತೀವಿ, ಬರೀ ಹಾಗೆ ಬಂದು ಕೂಡ್ಸೋದಿಲ್ಲ. ಅದಕ್ಕೆ ಒಂದು ರಂಗವಲ್ಲಿ ಹಾಕಬೇಕು, ಜಾಗವನ್ನ ಸ್ವಚ್ಛ ಮಾಡಬೇಕು, ರಂಗವಲ್ಲಿ ಹಾಕಬೇಕು, ಎಲ್ಲ ವ್ಯವಸ್ಥೆ ಮಾಡಬೇಕು, ಅಲ್ಲಿ ಬಂದು ಭಗವಂತನ ಕೂಡಿಸಿಲ್ಲಾಗಿದ್ದಾಗ ಹಾಗೆ ಚಿಂತನೆ ಮಾಡೋದು, ಇದು ಹೇಗೆ ಚಿಂತನೆ ಮಾಡೋದು ಅಂತ ಇಲ್ಲಿ ದೇವತೆಗಳು ಹೇಗೆ ಚಿಂತನೆ ಮಾಡ್ತಾರಂತ ಒಂದು ಹೇಳ್ತಾ ಇದ್ದಾರೆ. ಅಂದ್ರೆ ದೇವತೆಗಳು ಅವರು ಸರು ಎಲ್ಲ ಕಡೆ ಎಲ್ಲ ಜಾಗದಲ್ಲಿನೂ ಇರುವಂತವರು ದೇವತೆಗಳು, ಅವರು ವ್ಯಾಪ್ತೋಪಾಸಕರು ಅಂದ್ರೆ ಎಲ್ಲದಲ್ಲಿನೂ ಭಗವಂತನ ನೋಡಿ ಅಲ್ಲಲ್ಲೇ ಪೂಜೆ ಮಾಡೋರು. ನಮಗೆ ಆ ತಾಕತ್ತು ಇಲ್ಲ, ನಾವು ವ್ಯಾಪ್ತೋಪಾಸಕರಲ್ಲ. ಆದ ಕಾರಣದಿಂದ ದೇವತೆಗಳು ಹೀಗೆ ಪೂಜೆ ಮಾಡ್ತಾರಂತ ನಾವು ಚಿಂತನೆ ಮಾಡಿದ್ರು ಆ ದೇವತೆಗಳು ನಮಗೆ ಒಂದು ಪ್ರಸಾದ ರೂಪಕವಾಗಿ ಅವರು ಮಾಡುವಂತ ಪೂಜೆಯಿಂದ ಕೆಲವು ನಮಗೆ ಅನುಗ್ರಹ ಮಾಡ್ತಾರಂತ ಚಿಂತನೆ. ಅಥವಾ ನಾವು ಇದನ್ನೂ ಮನಸ್ಸಲ್ಲಿ ಚಿಂತನೆ ಮಾಡಬಹುದು ಹೇಗೆ ಅಂದ್ರೆ, ಇದು ನೋಡಿ, ವಾರಿಜ ಭವಾಂಡವೇ ಸುಮಂಟಪ ಮೇರುಗಿರಿ ಸಿಂಹಾಸನವು ಬಾ ಗೀರತಿಯ ಮಜ್ಜನ ದಿಗ್ವಸ್ತ್ರಗಳು ನುಡಿ ಮಂತ್ರ ಊರು ಹಜ ಫಲ ಪುಷ್ಪ ಗಂಧ ಸಮೀರ ಶಶಿರವಿ ದೀಪ ಭೂಷಣ ತಾರಕೆಗಳೆಂದರ್ಪಿಸಲು ಕೈ ಕೊಂಡು ಮನ್ನಿಸುವ ಅಂತ ಹೇಳ್ತಾ ಇದ್ದಾರೆ. ಇದು ವಿಭೂತಿ ಸಂತಿಯಲ್ಲಿ ನಾವು ನೋಡಿದ್ದೀವಿ 28 ಪದ್ಯ. ಅರ್ಪಣೆ ಮಾಡೋದು ಅಂದ್ರೆ ಅಲ್ಲಲ್ಲಿ ಇರುವಂತ ಅರ್ಪಣೆ ಹೇಗೆ ಮಾಡೋದು ಅಂದ್ರೆ ನಾವು ಏನೇ ನೋಡ್ತೀವೋ ಅದೆಲ್ಲ ಪ್ರಾಕೃತವಾದ ವಸ್ತುಗಳೇ ಇದೆ. ಪ್ರಾಕೃತವನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದಿಲ್ಲ, ಕೊಡೋದು ಇಲ್ಲ. ಬಟ್ ಇಟ್ ಈಸ್ ಅವರ್ ಲಿಮಿಟೇಷನ್ಲಿ ಪ್ರಾಕೃತ ವಸ್ತುಗಳನ್ನ ದೇವರ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂತೀವಿ ನಾವು. ಬಟ್ ಅಲ್ಲಿ ಹೇಳುವಾಗ ಭಾವನೆ ಹೇಗೆ ಅಂದ್ರೆ ಆ ಪ್ರಾಕೃತ ವಸ್ತುಗಳಲ್ಲಿ ಒಂದು ಅನ್ನ ನೈವೇದ್ಯ ಇಡ್ತೀವಿ, ಹಣ್ಣನ್ನೇ ಇಡ್ತೀವಿ, ಇಡೋವಾಗ ಅಲ್ಲಿ ಅವನದ್ದೇ ಆದ ರೂಪಗಳು ಅಲ್ಲಿ ಇದೆ ಅಂತ ಚಿಂತನೆ ಮಾಡಿ, ಬಿಕಾಸ್ ಆ ವಸ್ತು ಹಾಗೆ ಇರಬೇಕಂದ್ರೆ ಅಲ್ಲಿ ರಸರೂಪನಾಗಿ ಭಗವಂತ ಇದ್ದು ಅದನ್ನು ನೇಮನೆ ಮಾಡಬೇಕು. ಸೊ ಆ ರೂಪವನ್ನೇ ಅವನಿಗೆ ಕೊಡೋದು ಹೊರತು ಆ ಪದಾರ್ಥವನ್ನು ಅವನ್ನ ಕೊಡೋದಿಲ್ಲ. ಕರ್ಮ ಸಮರ್ಪಣೆ ಹೇಗೆ ಮಾಡೋದು ಅಂದ್ರೆ ಕರ್ಮ ಅದು ಟ್ಯಾಂಜಿಬಲ್ ಆಗಿ ನಮಗೆ ಕಾಣಿಸೋದು ಇಲ್ಲ, ಕರ್ಮ ಮಾಡೋವಾಗ ಅವನೇ ಮಾಡಿಸ್ತಾ ಇದ್ದಾನೆ. ಆ ಕರ್ಮದಲ್ಲಿ ಮಾಡುವಂತ ಕರ್ಮದಲ್ಲಿನೂ ಭಗವಂತನೇ ಇದ್ದು ಮಾಡಿಸ್ತಾ ಇದ್ದಾನೆ, ಅವನೇ ಸ್ವತಂತ್ರ ಕರ್ತ ಅಂಬೋ ಚಿಂತನೆ ಇದೆಲ್ಲ ಅದೇ ಕರ್ಮ ಸಮರ್ಪಣೆ ಆಗತ್ತೆ. ಸೊ ಇಲ್ಲಿ ಏನು ಚಿಂತನೆ ಮಾಡ್ತಾರೆ ಅಂದ್ರೆ ದೇವತೆಗಳು ಮಾಡುವಂಥದ್ದು ಹೇಗಿದೆ ಅಂದ್ರೆ ವಾರಿಜ ಭವಾನ್ ಅವ್ರಗಳು ಯಾವ ಮಂಟಪದಲ್ಲಿ ದೇವರನ್ನ ಕೂಡ್ಸಿಡ್ತಾರಂದ್ರೆ ಇಡೀ ಇದು ಬ್ರಹ್ಮಾಂಡ ಇದಾರೆ ಎಲ್ಲ ಬ್ರಹ್ಮಾಂಡಮ್, ಅದು ನಾವು ಹೇಳ್ತೀವಿ ಮಂಗಳಾಷ್ಟಕದಲ್ಲಿ ಹೇಳ್ತೀರ ಬ್ರಹ್ಮಾಂಡಂ ವರಮಂದಿರಂ ಅಂತ, ಅದೇ ವಾರಿಜ ಭಾವ್ ನೀರು, ನೀರಿಂದ ಹುಟ್ಟಿದ ತಾವರೆಯಿಂದ ಹುಟ್ಟಿದಂತ ಆ ಈ ಚತುರ್ಮುಖನದ ಬ್ರಹ್ಮಾಂಡ, ಈ ಬ್ರಹ್ಮಾಂಡವೇ ಸುಮಂಟಪ ಆಯ್ತು ಅಂದ್ರೇನೆ ಭೂಷಣವಾಗಿದೆ ಅಂತ. ಯಾಕೆ ಭೂಷಣವಾಗಿದೆ ಅಂದ್ರೆ ಈ ಒಂದು ಬ್ರಹ್ಮಾಂಡದಲ್ಲಿ ಭಗವಂತ ವ್ಯಾಪ್ತನಾಗಿದ್ದು ಎಲ್ಲರಿಂದಲೂ ಕಾರ್ಯವನ್ನ ಮಾಡಿ ಮಾಡುತ್ತಾರೆ. ಭಗವಂತ ಚಿಂತನೆ ಬಂದಾಗ ಅದು ಸುಮಂಟಪ ಆಗತ್ತೆ, ಅದು ಭೂಷಣವಾಗಿನೇ ಇರತ್ತೆ, ಆ ಚಿಂತನೆಯೇ ಭೂಷಕವಾಗಿ ಇರತ್ತೆ. ಸೊ ಮತ್ತು ಅಲ್ಲಿ ಆ ಮಂಟಪ ಆಯ್ತು, ಮಂಟಪದಲ್ಲಿ ಒಂದು ಸಿಂಹಾಸನ ಬೇಕು, ಕೂಡ್ಲಕ್ಕೆ ಒಂದು ಎತ್ತರವಾದ ಜಾಗೆ ಬೇಕು. ಅದು ಯಾವುದು ಅಂದ್ರೆ ಮೇರುಗಿರಿ ಸಿಂಹಾಸನ ಅಂತ. ಮೇರುಗಿರಿ ಅಂದ್ರೆ ಇಟ್ಸ್ ನಾಟ್ ಸೀನ್. ಆ ಒಂದು ಭೂ ಸ್ಥಾನದಲ್ಲಿ ಒಂದು ಎತ್ತರವಾದ, ದಟ್ ಇಸ್ ಹೈಯೆಸ್ಟ್ ಒನ್, ಟಾಲೆಸ್ಟ್ ಆರ್ ಹೈಯೆಸ್ಟ್ ಒನ್ ಇಸ್ ಮೇರು ಅಂತ. ಮೇರು ಅಂಬೋದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾನೆ. ಮಾ ಈರ ಅಂದ್ರೆ ಯಾರಿಗೆ, ಈರ ಅಂದ್ರೆ ಪ್ರೇರಣ, ಮಾ ಈರ ಅಂದ್ರೆ ಯಾರ್, ಮಾ ಅಂದ್ರೆ ಇಲ್ಲಿ ನೆಗೆಟಿವ್ ಸೆನ್ಸ್, ಯಾರಿಗೆ ಪ್ರೇರಕನಿಲ್ಲವೋ ಅವನೇ. ಅಂದ್ರೆ ಏನಾಯ್ತು ಇಲ್ಲಿ, ಒಂದೊಂದು ಭಗವಂತನ ರೂಪವೇ ಆಯ್ತು. ಮೇರು ಅಂದ್ರೆ ಮೇರುವಲ್ಲಿ ಇರುವಂತ ಭಗವಂತನ ರೂಪವೇ ಕೊಡ್ತಾರೆ ಅವ್ರ. ಈ ಬ್ರಹ್ಮಾಂಡ ಅಂದ್ರೆ ಜಡವನ್ನ ಕೊಡೋದಿಲ್ಲ, ಜಡದಲ್ಲಿ ಇರುವಂತ ಅವನ ರೂಪಗಳು. ಬ್ರಹ್ಮಾಂಡವೇ ಅವನ ಮಂಟಪ ಅಂತ ತಕೊಂಡ್ರೆ, ಮೇರುಗಿರಿ, ಮೇರುಗಿರಿಯಿಂದ ಮೇರುಗಿರಿಯಲ್ಲಿ ಇರುವಂತ ಅವನ ರೂಪ ಅದೇ ಅವನಿಗೆ ಸಿಂಹಾಸನ. ಯಾಕೆಂದ್ರೆ ಅವನಿಗೆ ಅವನೇ ಮಾಡ್ಕೋಬೇಕು, ಪೂಜೆಯನ್ನ ಅವನಿಗೆ ಅವನೇ ಮಾಡ್ಕೋ, ಪೂಜ್ಯಕ ಸೇವ್ಯ ಸೇವಕ ಭಾವನೆ ಅವನಲ್ಲೇ ಇರಬೇಕು. ಸೊ ಇದನ್ನೇ ಹೇಳ್ತಾರೆ. ಇದು ನಾವು ಈ ಹಾಗೆ ಚಿಂತನೆ ಮಾಡೋದು ಅಂದ್ರೆ ನಮ್ಗೆ ಮೇರೂ ಗೊತ್ತಿಲ್ಲ, ಈ ಬ್ರಹ್ಮಾಂಡವೂ ನೋಡಲ್ಲ ನಾವು. ನಾವು ಏನು ಮಾಡೋದು, ಇದನ್ನ ಹೇಗೆ ಪಿಕ್ಚರೈಸ್ ಮಾಡ್ಕೊಳ್ಳೋದು ನಾವು ಅಂದ್ರೆ, ಬರೀ ನಾವು ನೋಡುವಂತ ಒಂದು, ನಮ್ಗೆ ನಮ್ಮ ಊರು ನಮ್ಮ ಕ್ಷೇತ್ರ ತಿರುಪತಿ ಜ್ಞಾಪಕ ಬರುತ್ತೆ ಅಷ್ಟೇ. ಆ ತಿರುಪತಿಲಿ ಇರುವಂತ ಬೆಟ್ಟ ಇದೆಲ್ಲ, ಆ ಬೆಟ್ಟವನ್ನೇ ಆ ಬೆಟ್ಟ ಮೇರು ಅಂತ ಅನ್ಕೊಳ್ಳಿ, ಅಲ್ಲಿ ಇರುವಂತಹ ಭಗವಂತನ ರೂಪ ಅಂತ ಅನ್ಕೊಳ್ಳಿ. ಮೇರುಗಿರಿ ಸಿಂಹಾಸನ ಅಂದ್ರೆ ಒಂದು ತಿರುಮಲವನ್ನ ಚಿಂತನೆ ಮಾಡಿ. ಆಮೇಲೆ ಆ ಪ್ರದೇಶ, ಆ ಕ್ಷೇತ್ರ, ವಿಶೇಷವಾದ ಪವಿತ್ರವಾದ ಜ್ಞಾನಿಗಳು ಬಂದು ಅಲ್ಲಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿದ ಆ ಕ್ಷೇತ್ರ, ಅದನ್ನೇ ನೀವು ಮಂಟಪನಾಗಿ ಚಿಂತನೆ ಮಾಡಿ, ಹೀಗೆ ಚಿಂತನೆ. ಆಮೇಲೆ ಭಾಗೀರಥಿಯೇ ಮಜ್ಜನ ಅಂದ್ರೆ ಭಗವಂತನಿಗೆ ಅಭಿಷೇಕ ಮಾಡ್ಬೇಕಂದ್ರೆ ಏನು ಮಾಡೋದು, ಇರೋದಲ್ಲಿ ತುಂಬಾ ಶ್ರೇಷ್ಠ ಇರು ಭಾಗೀರಥಿ, ಮೂರು ಲೋಕಕ್ಕೇನು ಬಂದು ಪಾವನೆ ಮಾಡಿದಂತ ಭಗವಂತನ ಕಾಲಿಂದ ಬಂದ ಭಾಗೀರಥಿಯೇ ಅಲ್ಲೇ ಆ ಒಂದು ಅದೇ ಅವನಿಗೆ ಒಂದು ಒಂದು ಸ್ಥಾನಕ್ಕೆ ಕೊಡುವಂತ ನೀರು ಅಂತ ಚಿಂತನೆ ಮಾಡಿ. ಆ ನಿಮ್ಗೆ ಭಾಗೀರಥಿ ನೆನಪು ಬಂದಿಲ್ಲ ಅಂದ್ರೆ ಆ ತಿರುಪತಿಯಲ್ಲಿ ಇರುವಂತ ಆ ಒಂದು ನದಿಯನ್ನೇ ನೀರನ್ನೇ ನೀವು ಆ ಸ್ಥಾನಕ್ಕೆ ಕೊಡುವಂತದ್ದು, ಅಲ್ಲಿರುವಂತ ಅವನ ರೂಪವೇ ಅವನ ರೂಪಕ್ಕೆ ಕೊಡೋದು ಅಂತ ಚಿಂತನೆ ಮಾಡಿ. ಆಮೇಲೆ ಅವ್ರು ಹೇಳ್ತಾರೆ, ಭಗವಂತನಿಗೆ ಸ್ನಾನಂ ಸಮರ್ಪಯಾಮಿ ಆಯ್ತು, ಆಸನಂ ಸಮರ್ಪಯಾಮಿ ಆಯ್ತು ಮತ್ತು ಸ್ನಾನಂ ಸಮರ್ಪಯಾಮಿ ಆಯ್ತು, ನೆಕ್ಸ್ಟ್ ವಸ್ತ್ರ ಕೊಡಬೇಕು ಭಗವಂತನಿಗೆ. ಭಗವಂತನಿಗೆ ಏನು ವಸ್ತ್ರ ಕೊಡೋದು ಅಂದ್ರೆ ದಿಕ್ಕುಗಳು ಅಂತ ಇದೆ ನೋಡಿ, ದಿಕ್ಕು ಕವರ್ಸ್ ಆಲ್, ಒಂದು ಹತ್ತು ಸೈಜ್ ಅನ್ನು ಕವರ್ ಮಾಡೋದು ದಿಕ್ಕುಗಳು. ಈ ದಿಕ್ಕುಗಳು ಅಂಬೋದು ನಮ್ಮಲ್ಲಿ ನಾಟ್ ಜಸ್ಟ್ ಬೇಸ್ಡ್ ಆನ್ ಸನ್ರೈಸ್ ಅಂಡ್ ಸನ್ಸೆಟ್, ಈ ದಿಕ್ಕುಗಳು ಅಂಬೋದು ಈ ಒಂದು ಬ್ರಹ್ಮಾಂಡ ಹೋದ ಮೇಲೇನು ಇದು ಅವ್ಯಾಕೃತ ಆಕಾಶ, ಯಾವತ್ತೂ ಇರುವಂತ ಅವ್ಯಾಕೃತ ಆಕಾಶ, ಕಣ್ಣಿಗೆ ಕಾಣದೇ ಇರುವಂತ ಒಂದು ಆಕಾಶ ಇದೆ, ಯಾವತ್ತೂ ನಿತ್ಯವಾದ ಒಂದು ಆಕಾಶ ಇದೆ. ಆಕಾಶದ ಅವಯವಗಳೇ ಈ ಒಂದು ದಿಕ್ಕುಗಳು ಅಂಬೋ ಒಂದು ಚಿಂತನೆ ನಮ್ಮ ಸಿದ್ಧಾಂತದಲ್ಲಿ. ಸೊ ಇಷ್ಟು ಈ ದಿಕ್ಕುಗಳೇ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಕವರ್. ಒಂದು ವಸ್ತು ಇರಬೇಕಂದ್ರೆ ಇದ ಅಂತ ಹೇಳ್ಬೇಕಂದ್ರೆ ಅದಕ್ಕೆ ದಿಕ್ಕಿನ ಸಂಬಂಧ ಇರಬೇಕು. ಸೊ ಈ ದಿಕ್ಕುಗಳು, ದಟ್ ಮೀನ್ಸ್ ದಟ್ ಕವರ್ಸ್ ಎಂಟೈರ್ ಥಿಂಗ್. ಇದೇ ಭಗವಂತನಿಗೆ ವಸ್ತ್ರಂ ಸಮರ್ಪಯಾಮಿ ಅಂತ, ಇದೇ ವಸ್ತ್ರ ಸಮರ್ಪಯಾಮಿ ಅಂತ ದೇವತೆಗಳು ಮಾಡ್ತಾರಂತ ದಿಕ್ ವಸ್ತ್ರಗಳು. ಆಮೇಲೆ ಇದೆಲ್ಲ ಮಾಡ್ಬೇಕಂದ್ರೆ ಮಂತ್ರಗಳು ಹೇಳಬೇಕಲ್ಲ ದೇವರಿಗೆ. ಮಂತ್ರ ಏನ್ ಹೇಳೋದು ಅಂದ್ರೆ ನುಡಿ ಮಂತ್ರ ಅಂತ ಹೇಳ್ತಾರೆ. ನುಡಿ ಅಂದ್ರೆ ಬಾಯಿಂದ ಏನೇನು ಬರುತ್ತೋ ಅದು ಮಂತ್ರ. ಅಂದ್ರೆ ಇವಾಗ ನಾವು ಮಾತಾಡ್ತಾ ಇದ್ದೀವಿ, ನಾವು ಮಾತಾಡುವಾಗ ನಮ್ಮ ಬಾಯಿಯಿಂದ ಶಬ್ದಗಳು ಬರ್ತಾನೆ ಇರುತ್ತೆ, ಈ ಶಬ್ದಗಳೇ ಮಂತ್ರ ಅಂತ ಅವ್ರು ಚಿಂತನೆ ಮಾಡ್ತಾರೆ. ಹೇಗೆ ಇದು ಶಬ್ದಗಳೇ ಮಂತ್ರ ಆಗತ್ತೆ ಅಂದ್ರೆ, ನಾವು ನೋಡಿದೀವಿ ಮಾತೃಕಾನ್ಯಾಸದಲ್ಲಿ ಹೇಗೆ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಬಾಯಿಯಿಂದ ಮಾತು ಹೊರಡಬೇಕಂದ್ರೆ ಆ ಒಂದು ನಾವು ನಮ್ಗೆ ಹೇಗೆ ಒಂದು ಅಕ್ಷರಕ್ಕೆ ಒಂದು ಅಕ್ಷರ ಆದ್ಮೇಲೆ ಇನ್ನೊಂದು ಅಕ್ಷರ ಜೋಡಿಸಬೇಕು ಹೇಗೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಬಾಯಿ ತೆಗಿತೀವಿ, ಬಾಯಿಂದ ಸರ್ರಂತ ಬರ್ತಾ ಇರತ್ತೆ. ಬರೋದು ಮಾತ್ರ ಇಲ್ಲ, ನಾನಿವಾಗ ಮಾತಾಡೋದು ನಿಮ್ಗೇನೋ ಏನ್ ಅರ್ಥ ಆಗತ್ತೆ. ವಿ ಆರ್ ಏಬಲ್ ಟು ಕಮ್ಯುನಿಕೇಟ್. ಹೀಗಿರೋದು ಹೇಗೆ ಸಾಧ್ಯ ಅಂದ್ರೆ ಈ ದೇವತೆಗಳೇ ನುಡಿದು ನುಡಿಸ್ತಾರೆ. ಇದು ನುಡಿ ಮಂತ್ರ ಆಗ್ಬಿಡತ್ತೆ. ಎಲ್ಲಾ ಅಕ್ಷರಗಳು 51 ಅಕ್ಷರದಿಂದ ಆಗಿದೆ. ಪ್ಲಸ್ ಅದು ಮಾತ್ರ ಇಲ್ಲ, ನಮ್ಮಲ್ಲಿ ಈ ಶಬ್ದಗಳು ಅಂಬೋದು ಎರಡು ಪ್ರಕಾರ. ಒಂದು ವರ್ಣಾತ್ಮಿಕ, ಇವಾಗ ಟಾ ಆನಂದ ಈ ಹೇಳುವಾಗ ವರ್ಣಾತ್ಮಿಕ, ಇನ್ನೊಂದು ಧ್ವನ್ಯಾತ್ಮಕ. ಧ್ವನ್ಯಾತ್ಮಿಕ ಅಂದ್ರೆ ಜಸ್ಟ್ ದ ಸೌಂಡ್ಸ್. ಏನೇನು ನಾವು ಗೆಜ್ಜೆ ಹಾಕೊಂಡಿರ್ತೀವಿ ಕಾಲಿಗೆ, ಆ ಗೆಜ್ಜೆಯಿಂದ ಬರೋದಕ್ಕೆ ಅರ್ಥ ಇದೆ ಅಂತ ಹೇಳ್ತಾರೆ. ಒಂದೊಂದು ಪ್ರತಿ ಒಂದಕ್ಕೇನೋ ಒಂದೊಂದು ಅರ್ಥಗಳನ್ನ ಹೇಳ್ತಾರೆ, ಒಂದೊಂದು ಮೀನಿಂಗ್ ಬರುತ್ತೆ ಅಂದ್ರೆ. ಅಂದ್ರೆ ಈ ಒಂದು ಗೆಜ್ಜೆ ಶಬ್ದ ಬರದ ಕಾಲಿನ ಗೆಜ್ಜೆ ಶಬ್ದ ಬರೋವಾಗ ಅದು ಏನಾಗತ್ತಂದ್ರೆ ಆ ಶಬ್ದ ಒಂದು ವರ್ಣವನ್ನ ಹುಟ್ಟಿಸ್ತಂತ. ಈ ಗೆಜ್ಜೆ ಶಬ್ದ ಯಾವ ವರ್ಣವನ್ನ ಹುಟ್ಟಿಸ್ತ, ಒಂದು ಎಕ್ಸಾಂಪಲ್, ಯಾಕೆಂದ್ರೆ ನಾವು ಕಾಲಿಗೆ ಗೆಜ್ಜೆ ಹಾಕೊಳ್ತೀವಿ, ಉಂಗುರ ಹಾಕೊಳ್ತೀವಿ, ಅದು ಏನು ಅಂತ ನಮ್ಗೆ ಗೊತ್ತಿರಬೇಕು. ಇದು ಯಾವ್ದು ಯಾವ ವರ್ಣವನ್ನ ಉಂಟು ಮಾಡತ್ತೆ, ಯಾವ ವರ್ಣ ಅಂದ್ರೆ ಸ್ವರಿತ ಅಂಬೋ ಅಂತರ್ಧಾನಕ್ಕೆ ಒಂದು ವರ್ಣವನ್ನ ಹುಟ್ಟಿಸಿ ಏನ್ ಹೇಳತ್ತೆ ಅಂದ್ರೆ ಅದಕ್ಕೆ ಮೀನಿಂಗ್ ಉಂಟಂತೆ. ಏನ್ ಹೇಳತ್ತೆ ಅಂದ್ರೆ ಇದು ಈ ಶಬ್ದದಿಂದ ಭಗವಂತ ಏನ್ ಮಾಡ್ತಾರಂದ್ರೆ ಅನ್ಯರನ್ನ ಅಂದ್ರೆ ದುಷ್ಟರಿಗೆ ಒಂದು ಒಂದು ಭೀತಿಯನ್ನ ಉಂಟು ಮಾಡ್ತಾನ, ದುಷ್ಟ ಶಕ್ತಿಗಳಿಗೆ ಭೀತಿಯನ್ನ ಉಂಟು ಮಾಡ್ತಾನ. ಹೀಗೆ ಒಂದೊಂದಕ್ಕೇನೋ ಐತ್ರೇಯ ಭಾಷೆಯಲ್ಲಿ ಆಚಾರ್ಯರು ಪ್ರತಿ ಒಂದಕ್ಕೇನೋ ಒಂದೊಂದು ಈ ಒಂದು ಧ್ವನಿಗೇನೋ ಒಂದೊಂದು ಅರ್ಥವನ್ನ ಹೇಳಿದ್ದಾರೆ. ಸೊ ಹೀಗೆ ನುಡಿ ಮಂತ್ರ ಬಾಯಿಂದ ಬರೋದು ಈದರ್ ವರ್ಣಾತ್ಮಿಕ ಇರುತ್ತೆ ಅಥವಾ ಧ್ವನ್ಯಾತ್ಮಿಕ ಇರುತ್ತೆ, ಎರಡೂ ಇರುತ್ತೆ. ಇದು ಎಲ್ಲವೂ ಮಂತ್ರಗಳು ಅಂತ ಅವರು ಚಿಂತನೆ ಮಾಡ್ತಾರ. ನುಡಿ ಮಂತ್ರ ಇದಕ್ಕೆ ನಮ್ಮ ನಮ್ಮಲ್ಲಿ ಇದು ಬರುತ್ತೆ, ನಮ್ಗೆ ಶೋಭಾನೆಯಲ್ಲಿನೂ ಇದನ್ನ ಉಲ್ಲೇಖ ಮಾಡಿದ್ದಾರೆ, ಹಾಡಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾವು ಹೇಳ್ತೀವದು ಬಂತು, ಇದು ಬರುತ್ತಲ್ಲ, ಕೊಂಬು ಶಿಂಗಗಳು ತಾಳ ಮತ್ತಳೆಗಳು ತಂಬಟ್ಟಿ ಬೇರಿ ಪಟಹಗಳು ಬೊಂಬೊಂ ಎಂಬ ಶಂಕ ಟೊಳ್ಳು ಮೂರಿಗಳು ಅಂಬುದಿಯ ಮನೆಯಲ್ಲಿ ಹೆಸದಾವು ಅಂತ ಅಲ್ಲಿ ಬರೋವಾಗ ಅಲ್ಲಿ ಹೇಳ್ತಾರೆ, ಅದನ್ನೇ ಹೇಳ್ತಾರೆ. ಈ ವಾದ್ಯಗಳು ಇದು ಒಂದೊಂದು ಒಂದೊಂದನ್ನ ಹೇಳತ್ತಂತ. ವರಾಹ ರೂಪ ಭಗವಂತನೇ ಹೇಳಿದ ಅಂತ. ಈ ತರ ಬೇರಿ ನಗಾರಿ ಮುಂತಾದ ಇರಬೇಕು, ನನ್ನ ಪೂಜೆಯಲ್ಲಿ ಇದು ಇರಬೇಕು ಅಂತ ಹೇಳ್ತಾರಂತೆ. ಮತ್ತು ಒಂದೊಂದಕ್ಕೇನೋ ಈ ತಂತಿ ವಾದ್ಯ ಅಂತ ಹೇಳ್ತಾರೆ ನೋಡಿ, ಈ ತಂತಿ ವಾದ್ಯಗಳನ್ನ ಬಾಡಿಸೋರು ದೇವತೆಗಳಂತ, ಮತ್ತು ಚರ್ಮವಾದ್ಯಗಳು ಅಂತ ಇರುತ್ತೆ, ಅದನ್ನ ರಾಕ್ಷಸರು ಅಂದ್ರೆ ಅದು ದೇವಗಣದಲ್ಲಿ ಸೇರಿದಂತ ರಾಕ್ಷಸರು ಮಾಡ್ತಾರ. ಮತ್ತು ಕಿನ್ನರೆ ಬಂದು ಗಾನವನ್ನ ಮಾಡ್ತಾರ. ಆಮೇಲೆ ಶುಶಿರ ಅಂದ್ರೆ ಆ ಫ್ಲೂಟ್ ಮುಂತದ್ದೆಲ್ಲ ಇರುತ್ತಲ್ಲ, ಅದು ಬಂದು ಗಂಧರ್ವರು ಮಾಡ್ತಾರ. ಹೀಗೆ ಒಂದೊಂದಲ್ಲಿನು ಈ ದೇವತೆಗಳು ಇದ್ದೇ ಮಾಡಿ ಮಾಡಿಸ್ತಾರ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದೊಂದಕ್ಕೇನು ಹೀಗೆ ಒಂದೊಂದು ಧ್ವನಿಗೇನು ಸ್ವರಕ್ಕೆ ಧ್ವನಿಗೇನು ಈ ಒಂದು ವರ್ಣಾತ್ಮಿಕ ಶಬ್ದಗಳಿಗೇನೂ ಆ ಭಗವಂತನನ್ನೇ ದೇವತೆಗಳು ಹೊಗಳ್ತಾರ ಅಂತ ಹೇಳ್ತಾರೆ. ಇದಕ್ಕೆ ನುಡಿ ಮಂತ್ರ ಹೀಗೆ ತಿಳ್ಕೊಂಡ್ರೆ ನಮ್ಗೆ ಅವರು ಪೂಜೆ ಮಾಡೋವಾಗ ಮಂತ್ರಗಳು ಏನು ಅಂದ್ರೆ ಬಾಯಿಂದ ಯಾವ್ದು ಆ ವರ್ಣಾತ್ಮಕ ಧ್ವನ್ಯಾತ್ಮಕ ಶಬ್ದಗಳೇ ಮಂತ್ರಗಳು ಅಂತ ಹೇಳ್ತಾರೆ. ಆಮೇಲೆ ಇದಾಯ್ತು, ಮಂತ್ರ ಆಯ್ತು, ವಸ್ತ್ರ ಆಯ್ತು. ಆಮೇಲೆ ಬಂದು ಪುಷ್ಪಂ ಫಲಂ ಸಮರ್ಪಣೆ ಮಾಡ್ಬೇಕು. ಅದು ಹೇಗೆ ಮಾಡೋದು ಅಂದ್ರೆ ಭೂರುಹೋಜ ಫಲ ಅಂದ್ರೆ ಭೂಮಿಯಿಂದ ಬಂದಿದಲ್ಲ, ಅಲ್ಲಿ ಭೂಮಿಯಿಂದ ಬಂದ ಗಿಡ ಬೆಳ್ಳಿಗಳು ಕೊಡುವಂತ ಈ ಫಲಗಳು ಇದೆಲ್ಲ ಅದೇ ದೇವರಿಗೆ ಸಮರ್ಪಣೆ ಮಾಡೋದು, ಆ ಪುಷ್ಪ ಫಲಗಳನ್ನ ದೇವತೆಗಳಿಗೆ ಸಮರ್ಪಣೆ ಮಾಡೋದು. ಇದು ಹೇಳುವಾಗ ಇದು ಇದನ್ನ ಈ ಥಾಟ್ಸ್ ಅನ್ನ ತುಂಬಾ ವಿಸ್ತಾರವಾಗಿ ಆಚಾರ್ಯರು ಅಲ್ಲಿ ಐತ್ರೇಯ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ ಈ ಭೂಮಿಯಿಂದ ಹುಟ್ಟುತ್ತೆ ಅಂದ್ರೆ ಭೂಮಿಯಲ್ಲಿ ಏನಾದ್ರು ಒಂದು ಬೀಜ ಹಾಕಿದ್ರೆ ಅದು ನೂರು ಹಣ್ಣು ಸಾವಿರಾರು ಫಲವನ್ನ ಕೊಡತ್ತಂತೆ, ಗಿಡವಾಗಿ ಬೆಳೆದು ಕೊಡತ್ತೆ. ಹೇಗೆ ಕೊಡತ್ತೆ ಅದು, ಹೇಗೆ ಪಾಸಿಬಲ್ ಅಂದ್ರೆ ಹೇಳ್ತಾರೆ ಅಲ್ಲಿ ಕೊಡೋಳು ಯಾರು ಅಂದ್ರೆ ಪೃಥ್ವಿ ಅಭಿಮಾನಿ ದೇವತೆ ಇದ್ದಾಳಂತೆ. ಪೃಥ್ವಿ ಅಭಿಮಾನಿ ದೇವತೆಯನ್ನು ಧರಾದೇವಿಯನ್ನು ಮತ್ತು ಅಗ್ನಿನು ಭಗವಂತನ ಬಾಯಿಂದ ಹುಟ್ಟಿದರಂತೆ. ಸೊ ಬಾಯಿಂದ ಹುಟ್ಟಿದ ಕಾರಣದಿಂದ ಆ ಬಂದ ತಮಗೆ ಜನನ ಕೊಟ್ಟಿದ್ದ ಆ ಭಗವಂತನ ಬಾಯನ್ನ ಅವರು ಸೇವೆ ಮಾಡ್ತಾರೆ. ಹೇಗೆ ಸೇವೆ ಮಾಡ್ತಾರೆ ಅಂದ್ರೆ ಈ ಭೂಮಿ ಏನು ಮಾಡ್ತಾಳಂದ್ರೆ ಭಗವಂತ ತನ್ನಲ್ಲಿ ಪ್ರತಿನಾಮಕನಾಗಿ ಇದ್ದು ಎಲ್ಲ ಮಾಡಿಸ್ತಾನ ಎಂಬ ಪ್ರಜ್ಞೆಯಿಂದ ಎಲ್ಲ ಸಾಮಗ್ರಿಯನ್ನು ಕೊಡ್ತಾಳಂತ. ಅದಕ್ಕೆ ಭೂರುಹಜ ಫಲ ಅವಳೇ ಕೊಡ್ತಾ ಇದ್ದಾಳೆ, ಅವಳೇ ಅಲ್ಲಿ ಅರ್ಪಣೆ ಮಾಡಿಬಿಡ್ತಾಳೆ. ಮಿನಿಟ್ ಏನೇನು ಬರುತ್ತೋ ಎಲ್ಲವನ್ನೂ ಭಗವಂತನಿಗೆ ಅವಳು ಅರ್ಪಣೆ ಮಾಡ್ತಾಳಂತೆ, ಸಮರ್ಪಣೆ ಮಾಡ್ತಾಳೆ ಅವಳು. ಸೊ ಭೂರುಹಜ ಫಲ ಅವಳು ಕೊಡ್ತಾಳಂತೆ. ಮತ್ತು ಅಗ್ನಿ ಏನು ಮಾಡ್ತಾನಂದ್ರೆ ನಾವು ಅಡುಗೆ ಮಾಡೋವಾಗ ನಾವೇನೋ ಅಡುಗೆ ಮಾಡಿ ದೇವರಿಗೆ ಇಡ್ತಾ ಇದ್ದೀವಿ ಅಂತ ನೆನೆಸ್ತೀವಿ, ಆಕ್ಚುಲಿ ಅಗ್ನಿಯೇ, ಅಗ್ನಿ ಬಂದು ಹೊರಗೇನೋ ಪಚನ ಮಾಡತ್ತ, ಎಲ್ಲ ಬೇಯಿಸಿ ಕೊಡತ್ತ. ಪೃಥ್ವಿ ದೇವತೆ ಕೊಟ್ಟದ್ದನ್ನ ಅಗ್ನಿ ಪಚನ ಪಕ್ಕ ಮಾಡಿ ಕೊಡತ್ತ, ಪಕ್ಕ ಮಾಡಿ ತಿರ್ಗಾ ನಾವು ಊಟ ಮಾಡುವಾಗ ತಿರ್ಗನೂ ಪಚನ ಮಾಡತ್ತ. ಸೊ ಹೀಗೆ ಅಗ್ನಿ ಅಗ್ನಿ ಮಾಡುವ ಅಗ್ನಿನೂ ಪೃಥ್ವಿ ದೇವತೆಯನ್ನು ಮಾಡುವಾಗ ಆ ಭಗವಂತನೇ, ಭಗವಂತ ನಮ್ಮಿಂದ ನಮಗೆ ನಮಗೆ ನನಗೆ ಈ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅವನು ಬಾಯಿಂದ ನಾನು ಬಂದಿದ್ದೀನಿ, ಆ ಬಾಯಿಗೆ ಇದನ್ನ ಹಾಕ್ತೀನಿ ಅಂಬೋ ಅನುಸಂಧಾನ ಇಟ್ಟುಕೊಂಡು ಅವರು ಮಾಡ್ತಾರಂತ. ಸೊ ಭೂರುಹಜ ಫಲ ಪುಷ್ಪ ಕೊಡ್ತಾರೆ, ಮತ್ತು ಭೂರುಹಜ ಫಲ ಪುಷ್ಪ ಗಂಧ ಸಮೀರ ಅಂದ್ರೆ ಗಂಧ, ಆ ಪುಷ್ಪದಿಂದ ದೇವರಿಗೆ ನೆಕ್ಸ್ಟ್ ನಾವು ಸಮರ್ಪಣೆ ಮಾಡೋದು ಗಂಧಂ ಸಮರ್ಪಯಾಮಿ. ಗಂಧವನ್ನ ಸಮರ್ಪಣೆ ಮಾಡುವಾಗ ಏನು ಮಾಡ್ತಾರೆ ಅಂದ್ರೆ, ಈ ದೇವತೆಗಳು ಅಲ್ಲೇ ವಿಸ್ತಾರ ಮಾಡ್ತಾರೆ. ಈ ದೇವತೆಗಳು ಬಂದು ಅಗ್ನಿ ಪೃಥ್ವಿ ಹೇಳಿದ್ದು ಭೂಸ್ಥಾನದಲ್ಲಿ ಇರುವಂತದ್ದು, ಅಂತರಿಕ್ಷದಲ್ಲಿ ಈ ಒಂದು ವಾಯು ಮತ್ತು ಪ್ರವಾಹ ವಾಯು ಅವನಲ್ಲಿ ಮುಖ್ಯ ವಾಯು. ಈ ಪ್ರವಾಹ ವಾಯುನು ಗಣಪತಿಯನ್ನು ಏನು ಮಾಡ್ತಾರಂದ್ರೆ, ಈ ಪುಷ್ಪದಲ್ಲಿ ಇರುವಂತ ವಿಶೇಷ, ಪುಷ್ಪ ಅಂದ್ರೆ ಪಾಲನೆ ಪುಷ್ಪ ಪುಷ್ಟಿ ಕೊಟ್ಟು ಪಾಲನೆ ಮಾಡತ್ತಂತ. ಅದು ಯಾರು ಪುಷ್ಪದಲ್ಲಿ ಪುಷ್ಪ ಅಂಬೋ ಹೆಸರಂದ ಇರುವನು ಭಗವಂತನೇ ಆಗ್ತಾನೆ. ಯಾಕೆಂದ್ರೆ ಅದಕ್ಕೆ ಪುಷ್ಟಿ ಕೊಡತ್ತೆ ಮತ್ತು ಅದನ್ನ ರಕ್ಷಣೆ ಮಾಡತ್ತೆ, ಅದು ಭಗವಂತನೇ ಇದ್ದಾನೆ. ಅಲ್ಲಿ ಇರುವಂತ ಫ್ರೇಗ್ರೆನ್ಸ್, ಪುಷ್ಪಕ್ಕೆ ಇರುವಂತ ಒಂದು ಆ ಒಂದು ವಿಶೇಷವಾದ ಒಂದು ಫ್ರೇಗ್ರೆನ್ಸ್ ಇರುತ್ತಲ್ಲ, ಆ ಗಂಧಂ ಸಮರ್ಪಯಾಮಿ ಅಂತ ದೇವರಿಗೆ ಆಗ್ರಹಣ ಮಾಡ್ಲಿಕ್ಕೆ ಕೊಡಬೇಕು. ಕೊಡೋವಾಗ ಅವ್ರು ಏನ್ ಮಾಡ್ತಾರಂದ್ರೆ, ಈ ವಾಯುದೇವರು ಏನ್ ಮಾಡ್ತಾರೆ, ಪ್ರವಾಹ ವಾಯು ಏನ್ ಮಾಡ್ತಾರೆ, ಆ ಗಂಧವನ್ನ ಪುಷ್ಪದಲ್ಲಿ ಇರುವಂತ ಆ ಗಂಧವನ್ನ, ಆ ಒಂದು ವಾಸನೆಯನ್ನ ಸುಗಂಧವನ್ನ ಅದನ್ನ ತೊಕ್ಕೊಂಡು ಹೋಗಿ ಮುಟ್ಟಿಸ್ತಾನಂತ, ಎಲ್ಲರಿಗೆ ಮುಟ್ಟಿಸ್ತಾನ, ನಮ್ಗೆ ಎಲ್ಲರಿಗೇನು ಬರುತ್ತೆ. ಒಳಗಿಂದ ಆಸ್ವಾದನ ಮಾಡೋನು ಭಗವಂತ ಅಂಬೋ ಚಿಂತನೆಯಲ್ಲಿ ಅವನು ಮಾಡ್ತಾನಂತ. ಮತ್ತು ಗಣಪತಿ ಏನ್ ಮಾಡ್ತಾನಂದ್ರೆ, ಅವನು ಅವಕಾಶವನ್ನ ಕೊಡ್ತಾನಂತ. ಅಂದ್ರೆ ಈ ಗಂಧವನ್ನ ತಕೊಂಡು ವಾಯು ಹೋಗ್ಬೇಕಂದ್ರೆ ಅದಕ್ಕೆ ಅವಕಾಶ, ಅವಕಾಶ ಅಂದ್ರೆ ಪ್ರದೇಶ ಸ್ಥಾನ ಇರಬೇಕು, ಆಕಾಶ ಇರಬೇಕು. ಆಕಾಶ ಗಿವ್ ಸ್ಪೇಸ್, ಅಡೆತಡೆ ಇಲ್ಲಂಗೆ ಹೋಗ್ಬೇಕು. ಆ ಸ್ಪೇಸ್ ಅನ್ನ ಕೊಡೋದು ಗಣಪತಿ ಕೊಡ್ತಾನಂತ. ಅವನು ಅಂತರಿಕ್ಷ, ಭಗವಂತನ ನಾಭಿಯಿಂದ ಅಂತರಿಕ್ಷ ಪ್ರದೇಶದಿಂದ ಹುಟ್ಟಿದವನು. ಇವರಿಬ್ಬರು ಭಗವಂತನಿಗೆ ಹೀಗೆ ಸೇವೆ ಮಾಡ್ತಾರಂತ ಹಾಗೆ ಹೇಳ್ತಾರ ಭೂರು ಸಮ. ಅದಕ್ಕೆ ಹೇಳ್ತಾರೆ ಇಲ್ಲಿ ನುಡಿ ಮಂತ್ರ, ಭೂರುಹಜ ಫಲ ಪುಷ್ಪ ಗಂಧ ಸಮೀರ ಮತ್ತು ಶಶಿ ರವಿ ದೀಪ ಅಂದ್ರೆ ದೀಪಗಳು. ದೇವರಿಗೆ ದೀಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ ಅಂತ ನಾವು ಮಾಡುವಾಗ ದೀಪ ಏನು ಭಗವಂತನಿಗೆ ಅಂದ್ರೆ, ನಾವು ಚಿಕ್ಕ ಒಂದು ದೀಪ ಹಚ್ಚಿ ಇಡ್ತೀವಿ, ಬಟ್ ಇಡೀ ಭೂಮಿಗೆ ದೀಪವನ್ನ ಕೊಡೋದು ಸೂರ್ಯ ಚಂದ್ರ ಅಂದ್ರೆ ಸೂರ್ಯನಕ್ಕಿಂತ ಪ್ರಕಾಶವಾದ ಅದೆಲ್ಲ ಇದ ಅಂತ ಸೈನ್ಸ್ ಹೇಳುತ್ತಲ್ಲ. ಅಂದ್ರೆ ನಮ್ಮ ಕಣ್ಣಿಗೆ ಯಾವುದು ಅತೀ ಪ್ರಕಾಶ, ಇಟ್ಸ್ ಫಾರ್ ಎ ಕಾಮನ್ ಮ್ಯಾನ್, ಜಸ್ಟ್ ಯು ಸೀ ಸೂರ್ಯ, ವಿ ಡಿಪೆಂಡ್ ಆನ್ ಸೂರ್ಯ, ಸೂರ್ಯನ ಪ್ರಕಾಶ ನಮ್ಗೆ ಮುಟ್ಟತ್ತೆ. ಸೊ ಸೂರ್ಯ ಒಂದು ಬೆಳಕು, ರಾತ್ರಿಯ ಬೆಳಕು ಏನಂದ್ರೆ ಚಂದ್ರ, ಚಂದ್ರ ಬೆಳಕು. ಸೊ ಈ ಎರಡು ದೀಪಗಳು ಅಂತ ಚಿಂತನೆ ಅಂತ. ಇದಾದ ಮೇಲೆ ಈ ಸೂರ್ಯನಿಗೆ ಹೇಳುವಾಗ ಹೇಳ್ತಾರೆ, ಈ ಸೂರ್ಯ ಇನ್ನು ಏನ್ ಮಾಡ್ತಾನಂದ್ರೆ, ಇವಾಗ ಪೃಥ್ವಿ ನೋಡಿದೀವಿ, ಅಂತರಿಕ್ಷ ನೋಡಿದೀವಿ, ದ್ಯೂ ಅಂತ ಹೇಳ್ತಾರೆ, ಅಲ್ಲಿ ಸೂರ್ಯ ಇದ್ದು ಆದಿತ್ಯ ಏನ್ ಮಾಡ್ತಾನ, ನೀರೆಲ್ಲ ಹೀರಿ ಅದು ಮಳೆ ರೂಪದಿಂದ ಎಲ್ಲದಕ್ಕೇನು ಕೊಡ್ತಾನಂತ, ಅವನಿಂದ ಬೆಳೆ ಆಗತ್ತೆ, ಎಲ್ಲ ಆಗತ್ತೆ, ಜೀವನ ಆಗತ್ತೆ. ಚಂದ್ರ ಏನ್ ಮಾಡ್ತಾನಂದ್ರೆ, ನಾವು ಶಾಸ್ತ್ರದಲ್ಲಿ ಚಂದ್ರನಿಗೆ ಹೆಸರು ಚಂದ್ರ ಅಂತ ಕರೆಯೋದಿಲ್ಲ, ಚಂದ್ರಮಾ ಅಂತಾನೆ ಕರೀತಾರೆ. ಯಾಕೆ ಅಂದ್ರೆ ಚಂದ್ರ ಅಂತ ಕರೆದನೋ ಚಂದ್ರ ಆಗತ್ತೆ. ಚಂದ್ರ ಬಂದು ಮಾ ಅಂದ್ರೆ, ಚಂದ್ರ ಬಂದು ಮಾ ಅಂದ್ರೆ ಜ್ಞಾನ. ಚಂದ್ರ ಜ್ಞಾನವನ್ನು ಕೊಡ್ತಾನೆ. ಏನು ಜ್ಞಾನವನ್ನು ಚಂದ್ರ ಕೊಡ್ತಾನಂದ್ರೆ ನೋಡಿ, ನಾವು ಯಾವುದೇ ಒಂದು ವಿಶೇಷವಾದ ವ್ರತ ಆಚರಣೆ ಏನೇ ಮಾಡ್ಬೇಕಂದ್ರೂ ತಿಥಿ ನೋಡ್ತೀವಿ. ಈ ತಿಥಿಲಿ ಇದು ಮಾಡಬೇಕು, ತಿಥಿ ನೋಡಿ ಮಾಡ್ತೀವಿ. ತಿಥಿ ಪಕ್ಷ ಇದು ನೋಡ್ಲಿಕ್ಕೆ ಚಂದ್ರ ಈಸ್ ಅ ಇಂಡಿಕೇಟರ್, ನಮ್ಗೆ ಹೇಳ್ಕೊಡ್ತಾನೆ ಈ ತಿಥಿ ಬಂದಿದೆ, ಇದು ಮಾಡಿ, ಇವಾಗ ನೀನ್ ಮಾಡಿದ್ಯಾ, ಇದು ಪಂಚಮಿ ಬರತ್ತೆ, ಪಂಚಮಿಯಲ್ಲಿ ಅಕ್ಷಯ ತೀರ್ಥ ದಿವಸ ಆಗತ್ತೆ, ಅವತ್ತು ವಿಶೇಷವಾಗ ಒಂದು ಕೈ ಮುಗಿದ್ರೆ ನಿನ್ಗೆ ಇನ್ನು ಒಳ್ಳೇದು, ಅವ್ರ ದ್ವಾರ ನಿನ್ಗೆ ಇನ್ನೂ ಒಳ್ಳೇದಾಗತ್ತೆ ಅಂಬ ಸೂಚನೆಯನ್ನ ಕೊಡ್ತಾನೆ ಚಂದ್ರ. ಸೊ ಚಂದ್ರಮಾ ಆಗ್ತಾನೆ. ಸೊ ಅದು ನಮ್ಗೆ ಜ್ಞಾನವನ್ನ ಕೊಡ್ತಾನೆ. ಮನಸ್ಸಲ್ಲಿ ಚಂದ್ರಮಾ ಅಂಬೋದು ದಿಕ್ಕ ದೇವತೆಯಲ್ಲಿನು ಬರ್ತಾನೆ, ಮತ್ತು ಮನಸ್ಸಿಗೆ ವಿಶೇಷವಾದ ಚಂದ್ರ ದೇವತೆ ಆ ಮನಸ್ಸಿನಲ್ಲಿ ಇದ್ದು ಮನಸ್ಸಿಗೆ ಒಳ್ಳೆ ಥಾಟ್ಸ್, ಮನಸ್ಸನ್ನ ಪಕ್ಕ ಚಂದ್ರ, ಅನೇಕ ದೇವತೆಗಳು ಮನಸ್ಸಿಗಿದ್ದಾರೆ, ಮನಸ್ಸನ್ನ ಪಕ್ಕೋ ಮಾಡಿ ಕೊಡುವನು ಮನಸ್ಸು ಚಂದಾಗೆ. ಅದಕ್ಕೆ ಮದುವೆಯಲ್ಲಿ ಫಸ್ಟ್ ಕೊಡೋದೇ ಚಂದ್ರನಿಗೆ ಕೊಡ್ತಾರಂತ. ಅವ್ರಿಗೆ ಒಂದು ಹುಡುಗಿಯನ್ನ ಮದುವೆ ಮಾಡಿ ಕೊಡುವಾಗ ಫಸ್ಟ್ ಚಂದ್ರನಿಗೆ ಕೊಟ್ಟು ಫಸ್ಟ್ ಮನಸ್ಸು ಸರಿ ಮಾಡಪ್ಪ, ಇದಕ್ಕೆ ಮುಂಚೆ ಆ ಹುಡುಗಿ ಹ್ಯಾಗ ಹ್ಯಾಗಿದ್ದಿರೂ ಪರವಾಗಿಲ್ಲ, ಇವತ್ತಿನಿಂದ ಮದುವೆ ಮಾಡ್ಕೊಳ್ತಾರೆ, ಇವತ್ತಿನಿಂದ ಮನಸ್ಸು ಚಂದಾಗೆ ಮಾಡಿಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾರಂತ ಫಸ್ಟ್. ಸೊ ಹೀಗೆ ಚಂದ್ರನ ಸೂರ್ಯನ ಅವರೇ ದೀಪಗಳು ನಮ್ಗೆ ಎಲ್ಲಾ ವಿಧದಲ್ಲಿನೂ ಅವರೇ ದೀಪವನ್ನು ಕೊಡ್ತಾರೆ. ಚಂದ್ರನಲ್ಲಿ ಇರುವಂತ ಭಗವಂತನಿಗೆ ಆರಾಧನೆ, ಸೂರ್ಯನಲ್ಲಿ ಇರುವಂತ ಭಗವಂತನಿಗೆ ಆರಾಧನೆ ಮಾಡ್ತೀವಿ. ಚಂದ್ರನಲ್ಲಿ ನಾವು ಧನ್ವಂತರಿಯನ್ನು ಮಾಡ್ತೀವಿ, ಸೂರ್ಯನಲ್ಲಿ ಗಾಯತ್ರಿ ಪುರಾಣೋಕ್ತ ಗಾಯತ್ರಿ ಮುಂತಾದೆಲ್ಲ ನಾವು ಮಾಡ್ತೀವಿ. ಸೊ ಇವರೇ ನಮ್ಗೆ ದೀಪಗಳು. ದೀಪ ಅಂದ್ರೆ ಬೆಳಗಿಸ್ತ, ದೀಪ ಅಂದ್ರೆ ಕತ್ತಲೆಯನ್ನ ತೆಗೆಯುತ್ತ. ದೀಪ ದೇವರು ನಮಗೆ ನಮ್ಮ ಮಟ್ಟಿಗೆ ನಮ್ ದೇವರು ನಮ್ಗೆ ಕಾಣಿಸೋ ವಸ್ತು ಅಲ್ಲ. ಸೊ ನಮ್ಮ ಮಟ್ಟಿಗೆ ದೇವರು ಅಂಬೋದು ಇಟ್ ಇಸ್ ಟೋಟಲ್ ಡಾರ್ಕ್ನೆಸ್ ವಿ ಹ್ಯಾವ್. ಆ ಡಾರ್ಕ್ನೆಸ್ನ ತೆಗೆಯುವಂತ ದೀಪಗಳು ಸೂರ್ಯಚಂದ್ರನೇ ಆಗ್ತಾರೆ. ಸೊ ಅವರೇ ತಾರ, ಅವರೇ ದೀಪಗಳು ಅಂತ. ದೀಪ ಆಮೇಲೆ ಭೂಷಣಗಳು, ಭೂಷಣ ಬೇಕು ದೇವರಿಗೆ. ಭೂಷಣ ಏನು ಹಾಕೋದು ಅಂದ್ರೆ ಹೇಳ್ತಾರ, ತಾರಕೆಗಳಿಂದ ಅರ್ಪಿಸಿದ ತಾರಕೆಗಳು. ಎಷ್ಟು ನಕ್ಷತ್ರ, ನಕ್ಷತ್ರಗಳೇ ಆ ಭೂಷಣ. ಏನ್ ನಕ್ಷತ್ರ ಭೂಷಣ ಅಂದ್ರೆ ನಕ್ಷತ್ರದಲ್ಲಿ ಇರುವಂತ ಇದು ಪ್ರತಿಯೊಂದಲ್ಲೂ ಆ ವಿಶೇಷನ ನೋಡ್ತಾ ಹೋದ್ರೆ ಕೊನೆಯಲ್ಲಿ ಅದು ಮುಟ್ಟೋದು ಸೂರ್ಯಚಂದ್ರನನ್ನಲ್ಲ, ಪೃಥ್ವಿ ಅಗ್ನಿಯನ್ನಲ್ಲ, ಕೊನೆಯಲ್ಲಿ ಅದನ್ನ ಮುಟ್ಟೋದು ಆ ಸ್ವತಂತ್ರ ಕರ್ತನಾದ ಭಗವಂತ. ಇಲ್ಲಿ ನಾವು ನಕ್ಷತ್ರ ಅಂಬೋದು ಭೂಷಣ ಹೇಗಾಗತ್ತೆ ಅಂದ್ರೆ, ನಕ್ಷತ್ರ ಅಂಬೋ ಶಬ್ದಕ್ಕೆ ನಕ್ಷತ್ರ ಅಂದ್ರೆ ಯಾರಿಗೆ ಒಂದು ನಿಯಾಮಕರು ಇಲ್ಲವೋ ಅವನೇ ನಕ್ಷತ್ರ, ಯಾರಿಗೆ ಪ್ರೊಟೆಕ್ಟರ್ ಇಲ್ಲವೋ ಅವನೇ ನಕ್ಷತ್ರ. ಅಂದ್ರೆ ಭಗವಂತನಿಗೆ ಯಾರು ನಿಯಾಮಕರಲ್ಲ. ಸೊ ಆ ಒಂದು ಚಿಂತನೆ ಬಂದಾಗೆ ನಕ್ಷತ್ರವೇ ಭೂಷಣ ಅಂದ್ರೆ ಬರೀ ನಕ್ಷತ್ರ ಹಾಕಿ ಭೂಷಣ ಕೊಡೋದಿಲ್ಲ. ನಕ್ಷತ್ರ ಅಂದ್ರೆ ಅವನಿಗೆ ಯಾರು ನಿಯಾಮಕರಲ್ಲ ಅಂದ್ರೆ ಅವನೇ ಸ್ವತಂತ್ರ, ಅವನೇ ಸರ್ವ ನಿಯಾಮಕ, ಸರ್ವ ಸ್ವಾಮಿ ಅಂತ ತಿಳ್ಕೊಂಡು ಅದೇ ಭೂಷಣ ಆಗ್ಬಿಡತ್ತಂತ. ಸೊ ಭೂಷಣೆಗಳಿಂದ ಇದನ್ನ ತಿಳ್ಕೊಂಡು ಅರ್ಪಿಸಲು ಅಂತ. ಅರ್ಪಿಸಲು ಅಂದ್ರೆ ಈ ತಿಳುವಳಿಕೆ ಬರೋದು, ಮತ್ತು ಇದು ಸದಾ ಬರೋದು. ದೇವತೆಗಳಿಗೆ ಸದಾ ಇರುತ್ತಲ್ಲ, ದೇವತೆಗಳಿಗೆ ಸದಾ ಬರುತ್ತೆ, ಸದಾ ನೋಡ್ತಾರೆ. ಇದನ್ನ ನೋಡಿ ಆಯಾ ರೂಪವನ್ನ ಅಲ್ಲಲ್ಲಿ ಭಗವಂತನಲ್ಲೇ ಆ ಒಂದು ಸೇವಕ ಸೇವ್ಯದಲ್ಲಿ ಪೂಜಕ ಪೂಜ್ಯನಲ್ಲಿ ಭಗವಂತನೇ ಇದ್ದು ಮಾಡಿಸ್ತಾನಂತ ಅದನ್ನ ತಿಳ್ಕೊಂಡಾಗ ಕೈಗೊಂಬ, ಕೈಗೊಂಬ ಅಂದ್ರೆ ಭಗವಂತ ಅದನ್ನ ತಕೊಳ್ತಾನ. ತಕೊಳ್ತಾನ ಅಂದ್ರೆ ಅನುಗ್ರಹ ಮಾಡ್ತಾನ, ಅವನು ರಕ್ಷಣೆ ಕೊಡ್ತಾನ, ಅವನು ಪ್ರಸಾದ ಇರತ್ತ. ಕೊಂಡು ಮನ್ನಿಸುವ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಾನ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು.